ಶರೀರವನ್ನು ಯಾವುದೇ ಕಾರಣಕ್ಕಾಗಿಯೂ ಸೊಟ್ಟಂಪಟ್ಟ ಮಾಡೋದಕ್ಕೆ ಹೋಗಲೇಬಾರ್ದು. ಮೊದಲೇ ಅದು ಸೊಟ್ಟಂಪಟ್ಟ, ಇನ್ನಷ್ಟು ಸೊಟ್ಟಂಪಟ್ಟ. ಈ ಯೋಗಶಾಸ್ತ್ರದಲ್ಲಿ ಈ ಶರೀರವನ್ನು ನೆಟ್ಟಿಗಿಡ್ತಕ್ಕಂಥ ಉದ್ದೇಶ ಏನು ಅಂತ ಅನ್ನೋದನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಕುಂಡಲಿನಿ ಕುಂಡಲಿನಿ ಅಂತ ಹೇಳ್ತಕ್ಕಂಥ ಶಕ್ತಿ ಈ ಬೆನ್ನಮೋಳಿಯ ಕೆಳಗಡೆ ಇರತಕ್ಕಂಥ ಒಂದು ಆ ತುದಿಯಲ್ಲಿ ಸುಮ್ಮನೆ ಕೇಂದ್ರದಂತೆ, ಒಂದು ಕೇಂದ್ರ ಬಿಂದುವಿನಂತೆ ಇದೆ. ಆ ಕೇಂದ್ರ ಬಿಂದುವಿನಂತೆ ಇದ್ದರೂ ಕೂಡ ಅದು ಸಿಂಧುವಿನಷ್ಟು ಅಗಾಧವಾದದ್ದು ಅಂತ. ಆ ಒಂದು ಶಕ್ತಿ, ಅದ್ಭುತವಾದ ಶಕ್ತಿ ಮೆಲ್ಲನೆ ಧ್ಯಾನದ ಮೂಲಕ ಮೇಲೆ ಏರಿ 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 ಮೇಲೆ ಹೋಗ್ತಾ ಸಹಸ್ರಾರಕ್ಕೆ ಹೋಗಿ ತಲುಪಬೇಕಲ್ಲ, ಮಿಲನವಾಗಬೇಕಲ್ಲ ಅಲ್ಲಿ. ಅದಕ್ಕೆ ಇದು ನೆಟ್ಟಗಿದ್ದಷ್ಟು ಅನುಕೂಲ ಜಾಸ್ತಿ ಅಂತ. ಅದಕ್ಕೋಸ್ಕರ ಸಮಂ ಕಾಯ ಶಿರೋಗ್ರೀವಂ ಧಾರಯನ್ ಅಂತ ಶ್ರೀಕೃಷ್ಣ ಹೇಳಿ ಅಚಲಂ ಸ್ಥಿರ, ಅಚಲಂ ಸ್ಥಿರ, ಸ್ಥಿರವಾಗಿಯೂ ಇರಬೇಕು, ಅಲುಗಾಡದೇ ಇರಬೇಕು. ಶರೀರವನ್ನು ಅಲುಗಾಡದೆ ಇಡಬೇಕು ಅಂತನೋ ಮಾತನ್ನು ದಿನಾ ನಾವು ಧ್ಯಾನ ಮಾಡ್ತಾ ತಿಳ್ಕೊಂಡಿದ್ದೇವೆ. ಯಾತಕ್ಕೋಸ್ಕರ ಅದು ಅಲುಗಾಡದೆ ಇರಬೇಕು ಅಂತಂದರೆ ಒಬ್ಬರು ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ. ಪಾತ್ರೆ, ಅದರೊಳಗೆ ತುಂಬ ನೀರು. ಪಾತ್ರೆ ಅಲುಗಾಡ್ತಾ ಇತ್ತು ಅಂತಂದರೆ ಒಳಗಡೆ ಇರತಕ್ಕಂಥ ನೀರು ಕೂಡ ಅಲುಗಾಡಿ ಒಳಗಡೆ ಇರತಕ್ಕಂಥ ವಸ್ತು ಯಾವುದಾದಿದ್ರೆ ಅದು ಪ್ರತಿಫಲಿಸುವುದಿಲ್ಲ, ಸ್ಪಷ್ಟವಾಗಿ ಕಾಣುವುದಿಲ್ಲ ಅಂತ. ಆ ನೀರು ಶಾಂತವಾಗಬೇಕಾದ್ರೆ ಅಲೆಗಳ ರಹಿತವಾಗಿ, ಅಲೆಗಳಿಂದ ಅದು ಮುಕ್ತವಾಗಬೇಕಾದ್ರೆ, ಸಮಸ್ಥಿತಿಗೆ ಬರಬೇಕಾದ್ರೆ ಪಾತ್ರವನ್ನು ಮೊದಲು ಸ್ಥಿರವಾಗಿಟ್ಟಿರಬೇಕು. ಪಾತ್ರವನ್ನು ಸ್ಥಿರವಾಗಿ ಇಟ್ಟರೂ ಕೂಡ ಆ ನೀರು ಅಲೆಗಳಿಂದ ಕೂಡಬಹುದು. ಅಲೆ ಯಾವುದದು? ಆಸೆಗಳು ಅಂತ ಹೇಳ್ತಕ್ಕಂಥವುಗಳು, ಆಶಾ ವಾಯು ಅಂತ ಹೇಳ್ತಕ್ಕಂಥದ್ದು ಬೀಸಿದಾಗ ಮತ್ತೆ ಅಲೆಗಳು. ಅದಕ್ಕೋಸ್ಕರ ಯಥಚಿತ್ತೇಂದ್ರಿಯ ಕ್ರಿಯಾ ಅಂತ ಅಲ್ಲಿ ಹೇಳಿ ಆಗಿದೆ. ಇಲ್ಲಿ ಅಚಲ ಸ್ಥಿರವಾಗಿ ಕುಳಿತುಕೊಳ್ಬೇಕು, ಆ ಮನಸ್ಸನ್ನು ಏಕಾಗ್ರಗೊಳಿಸುವುದಕ್ಕೋಸ್ಕರ. ಸ್ವಂ ನಾಸಿಕಾಗ್ರಂ ಸಂಪ್ರೇಕ್ಷ್ಯ, ತನ್ನ ನಾಸಿಕಾಗ್ರವನ್ನು ನೋಡುತ್ತಾ. ನಾಸಿಕಾಗ್ರ ಅಂತಂದರೆ ಈ ಮೂಗಿನ ಕೆಳಗಡೆ ತುದಿಯೋ ಅಥವಾ ಭ್ರೂ ಮಧ್ಯವೋ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅರ್ಥವನ್ನು ಹೇಳ್ತಾ ಇದ್ದಾರೆ. ನಾಸಿಕ ಅಗ್ರ, ಅಗ್ರ ಅಂತಂದರೆ ಮನೆ ಅಥವಾ ಮೊದಲು. ನಾಸಿಕದ ಅಗ್ರ ಇಲ್ಲಿಂದ ಪ್ರಾರಂಭ ಆಗ್ತದೋ ಇಲ್ಲಿಂದ ಪ್ರಾರಂಭ ಆಗ್ತದೋ, ನೀವು ಇಲ್ಲಿಂದ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ ಇಲ್ಲಿ, ಇಲ್ಲಿಂದ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ ಇಲ್ಲಿ, ಭೂಮಧ್ಯದಲ್ಲಿ ಪ್ರಾರಂಭವಾಗ್ತದೆ ಅಂತ ನೀವು ತಿಳಿದುಕೊಂಡ್ರಿ. ಅದರಿಂದ ನಾಸಿಕಾಗ್ರ ಎಲ್ಲಿ ಅಂತ ಹೇಳ್ತಕ್ಕಂಥದ್ದನ್ನು ಹೇಳೋದು ಭಾಳ ಕಷ್ಟ ಇದೆ ನೋಡಿ. ಆದರೆ ಈ ನಾಸಿಕಾಗ್ರದಲ್ಲಿ ಮನಸ್ಸು ನೀಡಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಯಾತಕ್ಕೆ ಕೇಳ್ತಾ ಇದ್ದಾನೆ ಶ್ರೀಕೃಷ್ಣ ಅಂತ ಹೇಳಿದರೆ, ಕಣ್ಣುಗಳನ್ನು ಸಂಪೂರ್ಣ ಮುಚ್ಚಿದರೆ ಬಹಳ ಬೇಗ ನಿದ್ರೆ ಬರ್ತದೆ. ಕಣ್ಣುಗಳನ್ನು ತೆರೆದಿದ್ರೆ ಸುತ್ತಮುತ್ತ ಇರತಕ್ಕಂಥ ದೃಶ್ಯಾವಳಿಗಳೆಲ್ಲ ಕಂಡು ಮನಸ್ಸು ಏಕಾಗ್ರತೆಯನ್ನು ಕಳೆದುಕೊಳ್ಳುತ್ತದೆ. ಆದ್ದರಿಂದ ಅರೆ ನಿಮೇಲಿತ, ಅರ್ಧ ನಿಮೇಲಿತ ದೃಷ್ಟಿ, ಅದರಿಂದ ಇಟ್ಕೊಂಡಿರಬೇಕು ಅಂತ. ಆದರೆ ಇಲ್ಲೊಂದು ಎಚ್ಚರಿಕೆಯ ಮಾತನ್ನು ನಾನು ಹೇಳಬೇಕಾಗತ್ತೆ. ಓಹೋ, ಮೂಗಿನ ತುದಿಯಲ್ಲಿ ಅಥವಾ ಭೂಮಧ್ಯದಲ್ಲಿ ಅಂತ ಶ್ರೀಕೃಷ್ಣ ಹೇಳಿದ್ದಾನೆ ಅಂತ ಇವತ್ತೇ ಶುರು ಮಾಡಿಬಿಡ್ತಾನೆ. ಅಲ್ಲಿ ಇಟ್ಟುಬಿಟ್ರೆ ಸಾಕು, ದೃಷ್ಟಿ ಏಕಾಗ್ರತೆ ಬಂದ್ಬಿಡುತ್ತೆ ಅಂತ. ಅಲ್ಲೇ ಇಟ್ಕೊಂಡು ಅದು ಸ್ವಲ್ಪ ನೋವಾಗ್ಬಿಡ್ತಾಗ, ಕಣ್ಣು ನೋವು ಇರ್ತದೆ, ಕಣ್ಣುಗಳು ಅಲ್ಲಿ ಬರ್ತದಲ್ಲ, ಆಗ ನೋವಾದ್ರೆ ಏನಂತೆ, ಈ ನೋವಿಗೆಲ್ಲ ಹೆದರಲೇಬಾರ್ದು ಅಂತ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದಾರೆ ಅಂಥೇಳಿ ಮತ್ತೆ ಬಲ ಉಪಯೋಗಿಸಿ ಟಕ್ ಅಂತ ಅಲ್ಲಿ ನರಮಂಡಲದಲ್ಲಿ ವ್ಯತ್ಯಾಸವಾಗಿ ಎಂದೆಂದಿಗೂ ವಾಸಿ ಆಗದೇ ಇರತಕ್ಕಂಥ ಒಂದು ಕಾಯಿಲೆಗೆ ಅವರು ಗುರಿಯಾಗಿಬಿಡ್ತಾರೆ. ಇಷ್ಟೇ ಅವರು ಮಾಡಿಕೊಳ್ಳುವಂಥದ್ದು ಉಪಕಾರ. ಆದ್ದರಿಂದ ನಾಸಿಕಾಗ್ರದಲ್ಲಿ ದೃಷ್ಟಿಯನ್ನಿಟ್ಟು ಅಂತ ಹೇಳೋದಕ್ಕಿಂತ ನಾಸಿಕಾಗ್ರದಲ್ಲಿ ಮನಸ್ಸನ್ನಿಟ್ಟು ಕಣ್ಣುಗಳನ್ನು ಸುಮ್ಮನೆ ಮೆಲ್ಲ ಅಲ್ಲಿಟ್ಟು ಮೆಲ್ಲ ತನ್ನಷ್ಟಿಕೆಯಲ್ಲಿ ಬಂದು ಸೇರುವಂತೆ ಬಹಳ ಕಾಲಗಳ ಅಭ್ಯಾಸದಲ್ಲಿ ತೊಡಗಬೇಕಾಗುತ್ತದೆ. ನಾನವತ್ತು ಆ ಬ್ರಹ್ಮಚಾರಿಯೊಬ್ಬ ಕಾಲುಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟು ಪ್ರಯತ್ನ ಮಾಡಿದ ಅನ್ನೋದನ್ನು ವಿವರಿಸಿದ್ದೆ. ಅದೇ ರೀತಿಯಲ್ಲಿ ಈ ಎಲ್ಲವನ್ನು ಕೂಡ ಯಾವ ರೀತಿಯಲ್ಲಿ ಸಿದ್ಧಿಸಿಕೊಳ್ಳಬೇಕು, ಮೆಲ್ಲ ಮೆಲ್ಲನೆ ಅದನ್ನು ಮುಂದೆ ನಾವು ನೋಡಲಿಕ್ಕಿದ್ದೇವೆ. ಶನೈ ಶನೈ ರುಪರಮತಿ, ಶನೈ ಶನೈ ರುಪರಮೇ ಬುದ್ಧ್ಯಾ ಧೃತಿ ಗೃಹೀತಯ ಆತ್ಮಸಂಸ್ತಂ ಮನಕೃತ್ವ ನ ಕಿಂಚಿದಪಿ ಚಿಂತೆಯೇತ್. ಮೆಲ್ಲ ಮೆಲ್ಲನೆ ಯಾರು ಮೆಲ್ಲ ಮೆಲ್ಲನೆ ಹೋಗ್ತಾ ಇರ್ತಾರೋ ಅವರು ಮಾತ್ರ ಬೇಗ ಬೇಗನೆ ಗುರಿಸಿ ಸೇರುವುದಕ್ಕೆ ಸಾಧ್ಯ. ಯಾರು ಬೇಗ ಬೇಗನೆ ಈ ಯೋಗದಲ್ಲಿ ಮುಂದುವರಿಯೋದಕ್ಕೆ ಪ್ರಯತ್ನ ಪಡುತ್ತಾರೆಯೋ ಅವರು ಒಂದು ದಿನ ಸೇರುವುದೇ ಇಲ್ಲ, ಯಾವತ್ತು ಸೇರುವುದೇ ಇಲ್ಲ. ಯಾಕೆಂತಂದರೆ ಅಪಾಯದ ಸನ್ನಿವೇಶಗಳು ಇದರಲ್ಲಿ ಜಾಸ್ತಿ. ಅದರಲ್ಲೂ ಕೂಡ ಸಾಮಾನ್ಯರಾದಂತಹ ಲೌಕಿಕರು ಯಾವುದೇ ಬಗೆಯ ಶಿಸ್ತುಬದ್ಧವಾದಂತಹ ಜೀವನವನ್ನು ಬಹಳ ಕಾಲ ನಡೆಸದೇ ಇರತಕ್ಕಂಥವರಂತೂ ಬಹಳ ಬಹಳ ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಆ ಬಳಿಕ ಇನ್ನೊಂದು ಶಬ್ದವನ್ನು ಹೇಳ್ತಾನೆ, ಪ್ರಶಾಂತಾತ್ಮ. ಆತ್ಮ ಅಂದರೆ ಮತ್ತೆ ಇಲ್ಲಿ ಮನಸ್ಸು ಅಂತ ಅರ್ಥ. ಯಥಚಿತ್ತೇಂದ್ರಿಯ ಕ್ರಿಯಾ ಇತ್ಯಾದಿ ಶಬ್ದಗಳಲ್ಲೇ ಅದೆಲ್ಲ ಬಂತು, ಆದರೂ ಮತ್ತೆ ಹೇಳ್ತಾ ಇದ್ದಾನೆ ಪ್ರಶಾಂತಾತ್ಮ. ಮನಸ್ಸನ್ನು ಮತ್ತೆ ಮತ್ತೆ ಶಾಂತಗೊಳಿಸುತ್ತಾ ಶಾಂತಗೊಳಿಸುತ್ತಾ ಮತ್ತೆ ಮತ್ತೆ ಶಾಂತಗೊಳಿಸುತ್ತಾ ವಿಗತ ಭೀಹಿ, ಇನ್ನೊಂದು ಶಬ್ದ ಬಂತು ನೋಡಿ. ಭೀಹಿ ಅಂತಂದರೆ ಭಯ, ವಿಗತ ಅಂದರೆ ಇಲ್ಲ ಅಂತ ಅರ್ಥ. ಭಯರಹಿತನಾಗಿ ಅವನು ಯೋಗದಲ್ಲಿ ಕುಳಿತಿರಬೇಕು ಅಂತ. ಈ ಮಾತಿಗೆ ಏನರ್ಥ ಅಪ್ಪ? ಅವನು ಕುಳಿತುಕೊಳ್ಳೋದಲ್ಲಿ ಒಂದು ಗುಹೆಯೊಳಗೆ, ಅಲ್ಲೇನು ಭಯ? ಅಥವಾ ಮನೆಯ ಮೂಲೆಯಲ್ಲಿ, ಅಲ್ಲೇನು ಭಯ? ಎಲ್ಲ ಸೊಳ್ಳೆ ಪರದೆ ಹಾಕ್ಕೊಂಡು ಅಚ್ಚುಕಟ್ಟಾಗಿ ಕುಳಿತಿರ್ತಾನೆ, ಇನ್ನೇನು ಭಯ? ಅತಿ ಎತ್ತರವೂ ಅಲ್ಲ, ಅತಿ ಕೆಳಗೂ ಅಲ್ಲ, ಆ ಥರದ ಜಾಗದಲ್ಲಿ ಕೂತಾಯ್ತು, ಇನ್ನೇನು ಭಯ? ಇಲ್ಲೇ ಸ್ವಾರಸ್ಯ ಇರುವಂಥದ್ದು. ದೇವರು 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 ಅಂತ ನೀವು ಯಾರನ್ನ ಕರಿತೀರೋ ಅವ್ರನ್ನ ನೀವೆಲ್ಲಾದರೂ ಮೊದಲು ಕಂಡು ಪರಿಚಯ ಉಂಟಾ? ಇದ್ದಕ್ಕಿದ್ದಂತೆ ಅವನೇನಾದರೂ ಬಂದು ದರ್ಶನ ಕೊಟ್ಟರೆ ನಿಮ್ಮ ಕತೆ ಏನಾಗಬೇಡ ಹೇಳಿ. ಯಾರೋ ಬಂದ ಅಪ್ಪ, ಯಾರೋ ಬಂದ. ಸ್ವಾಮಿ ವಿವೇಕಾನಂದರು ಬುದ್ಧನ ದೃಶ್ಯವನ್ನು ಕಂಡು ಬುದ್ಧ ಅವನ ದರ್ಶನ ಕೊಡ್ತಾರೆ. ಒಂದಾನೊಂದು ಯುವಕ, ಇನ್ನೂ ಯುವಕ ಆಗಿದ್ದ ಸಂದರ್ಭದಲ್ಲಿ ಹೀಗೆ ಅವರು ಅಧ್ಯಯನ ಮಾಡಿಸಿದ ಸಂದರ್ಭದಲ್ಲಿ ಈ ಬುದ್ಧ ತಾನೇ ತಾನಾಗಿ ಒಂದು ದರ್ಶನ ಕೊಡ್ತಾನೆ. ಸ್ವಾಮಿ ವಿವೇಕಾನಂದರು ಹೆದರಿಬಿಟ್ರು, ಬುದ್ಧ ಅಲ್ಲಿಂದ ಕಣ್ಮರೆ ಆಗಬೇಕಾಯ್ತು. ಅಷ್ಟೇ ಅಲ್ಲ, ಶ್ರೀರಾಮಕೃಷ್ಣರು ಸ್ಪರ್ಶ ಮಾತ್ರದಿಂದಲೇ ಅವರಿಗೆ ದಿವ್ಯಜ್ಞಾನವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಆ ನರೇಂದ್ರ ಏನು ಗಲಾಟೆ ಮಾಡಿಬಿಟ್ಟ, ಏನು ಗಲಾಟೆ ಮಾಡಿಬಿಟ್ಟ ನೆನಪು ಮಾಡ್ಕೊಳ್ಳಿ. ಏನು ಹೇಳ್ದ ಅವನು? ನನಗೆ ತಂದೆ ತಾಯಿ ಇದ್ದಾರೆ, ಏನು ಮಾಡ್ತಾ ಇದ್ದೀರಿ ನೀವು ಅಂತ. ಅಂಥ ಗಂಡು ಗಲಿ ಅಭೀಹಿ ಅಭೀಹಿ ಅಂತಿರ್ತಕ್ಕಂಥ ಮಂತ್ರವನ್ನು ಜಗತ್ತಿಗೆಲ್ಲ ಮುಂದೆ ಬೋಧಿಸಿದಂತಹ ವ್ಯಕ್ತಿ ಹಿಂದೆ ಶ್ರೀರಾಮಕೃಷ್ಣ ತಮ್ಮ ಅಪಾರ ಕರುಣೆಯಿಂದ ದಿವ್ಯಾದ್ಭುತವಾದಂಥ ಆಧ್ಯಾತ್ಮಿಕ ಅನುಭವಗಳನ್ನು ಮಾಡಿಸಿಕೊಡ್ತಾ ಇದ್ದರೂ ಕೂಡ ಅದನ್ನು ಅನುಭವಿಸ್ತಾ ಇರುವಾಗ ತನ್ನಷ್ಟಕ್ಕೆ ಆನಂದ ಅಂತಿರ್ತಕ್ಕಂಥದ್ದು ಸಹಜವಾಗಿಯೇ ಇರ್ತದೆ. ಆನಂದ ಅಲ್ಲದೆ ಮತ್ತೇನೂ ಅಲ್ಲ. ಅಂಥ ದಿವ್ಯಾದ್ಭುತವಾದ ಅನುಭವಗಳನ್ನು ಅವರೇ ಕರುಣೆಯಿಂದ ಮಾಡಿಕೊಡ್ತಾ ಇದ್ದರೂ ಕೂಡ ಈ ಯುವಕ ಏನು ಹೇಳಿದ? ನನಗೆ ತಂದೆ ತಾಯಿಗಳಿದ್ದಾರೆ, ಏನು ಮಾಡ್ತಾ ಇದ್ದೀರಿ ನೀವು, ಬಿಟ್ಬಿಡಿ ನನ್ನ ಅಂತ. ಶ್ರೀರಾಮಕೃಷ್ಣರೊಬ್ಬರೇ ಯಾವುದೇ ಬಗೆಯ ಭೀತಿಯೂ ಇಲ್ಲದೆ ಆ ದಕ್ಷಿಣೇಶ್ವರದ ಕಾಡಿನಲ್ಲಿ ಆ ಮಧ್ಯೆ ಮಧ್ಯೆ ಹೃದಯರಾಮ ಬಂದು ಕೊಲ್ಲು ಕೊಲ್ಲು ಎಸೆದು ಬೇರೆ ಬೇರೆ ರೀತಿಯಲ್ಲಿ ಸದ್ದುಗಳನ್ನೆಲ್ಲ ಮಾಡಿ ಹೆದರಿಸಿದರೂ ಕೂಡ ಯಾವುದೇ ಬಗೆಯ ಹೆದರಿಕೆಯೂ ಕೂಡ ಇಲ್ಲದೇನೆ ಅವರು ನಿರ್ಭೀತರಾಗಿ ಧ್ಯಾನ ಮಾಡಿದಂಥ ಉದಾಹರಣೆ ಅಲ್ಲಿ ಮಾತ್ರ ನಾವು ಕಾಣ್ತೀವಿ. ಆದರೆ ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಮೊದಲೇ ನಿಮ್ಮ ಮನಸ್ಸಿಗೆ ಎಚ್ಚರಿಕೆಯನ್ನು ಕೊಡಬೇಕು. ಅವನು ನಿಮ್ಮ ಸ್ವಂತ ಪರಮಾತ್ಮ, ಸ್ವಂತ ಆತ್ಮ, ಒಳಗಡೆ ಇರತಕ್ಕಂಥ ಆತ್ಮ, ಜ್ಯೋತಿ, ಅದ್ಭುತವಾದಂತಹ ಜ್ಯೋತಿ, ಈ ಸೂರ್ಯ ಚಂದ್ರರಿಗೂ ಮಿಗಿಲಾದಂತಹ ಜ್ಯೋತಿ, ಆ ಪರಂಜ್ಯೋತಿ. ಅದರ ದರ್ಶನ ಮಾಡುವಾಗ ಇಂತಹ ಜ್ಯೋತಿಯನ್ನು ನಾನು ಈ ಮೊದಲು ನೋಡಲೇ ಇಲ್ವಲ್ಲ, ಎಂತಹ ಜ್ಯೋತಿ, ಏನೋ ಭೂತ ಪ್ರೇತಗಳ ಚೇಷ್ಟೆಯೇ ಇರಬೇಕು ಅಂತನ್ನು ರೀತಿಯಲ್ಲಿ ಭಯ ತಾಳಬಾರದು ಅಂತನ್ನುವ ರೀತಿಯಲ್ಲಿ ಮೊದಲೇ ಮನಸ್ಸಿಗೆ ಎಚ್ಚರಿಕೆಯನ್ನು ಕೊಡಬೇಕಾಗ್ತದೆ. ಅದಕ್ಕೋಸ್ಕರ ಅವನು ಹೇಳ್ತಾನೆ ವಿಗತ ಭೀ, ಇಲ್ಲದ್ರೆ ಆ ಭಯ ಯಾತಕ್ಕೆ? ಭಯ ಇರಬಾರ್ದು ಅಂತ ಹೇಳ್ತಕ್ಕಂಥ ಮಾತನ್ನು ಅವನು ಯಾತಕ್ಕೆ ಹೇಳಬೇಕಾಗಿತ್ತು? ಆ ಬಳಿಕ ಇನ್ನೊಂದು ಮಾತನಾಡ್ತಾನೆ, ಬ್ರಹ್ಮಚಾರಿ ವ್ರತೇ ಸ್ಥಿತ. ಬ್ರಹ್ಮಚರ್ಯ ವ್ರತದಲ್ಲಿ ನೆಲೆಗೊಂಡಿರಬೇಕಾಗುತ್ತದೆ ಯೋಗಿಯಾದವನು ಅಂತ. ಇದು ನೋಡಿ ಇನ್ನೊಂದು ಅದ್ಭುತ. ಶ್ರೀರಾಮಕೃಷ್ಣ ಕಾಮಿನಿ ಕಾಂಚನ, ಕಾಮಿನಿ ಕಾಂಚನ ತ್ಯಾಗ, ಕಾಮ ಕಾಂಚನ ತ್ಯಾಗ ಅಂತ ಹೇಳ್ತಕ್ಕಂಥ ಮಾತನ್ನು ಆ ರೀತಿಯಲ್ಲಿ ಹೇಳಿದರು. ಇಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಬ್ರಹ್ಮಚಾರಿ ವ್ರತೇ ಸ್ಥಿತ. ಯೋಗದ ಕಾಲದಲ್ಲಿ, ಯೋಗ ಸಾಧನೆಯ ಕಾಲದಲ್ಲಿ ಇದು ಅತ್ಯಂತ ಅವಶ್ಯಕ. ಸಿದ್ಧಿಯಾದ ಮೇಲೆ ನೀವೇನಾದರೂ ಸಂಸಾರ ಜೀವನ ನಡೆಸಬೇಕು ಅಂತ ಅಪೇಕ್ಷೆ ಪಟ್ಟರೂ ಕೂಡ ಸಂಸಾರ ಜೀವನ ನಡೆಸಬಹುದು, ಅದರಿಂದ ಏನು ಅಪಾಯ ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಶ್ರೀರಾಮಕೃಷ್ಣ ಕೂಡ ಹೇಳಿದ್ದಾರೆ. ಆದರೆ ಅಂತಹ ಒಂದು ಅದ್ಭುತವಾದಂಥ ಆನಂದವಾದ ದೊರೆತ ಮೇಲೆ ಮತ್ತೆ ಮದುವೆ ಆಗಿ ಆ ಬಗೆಯ ಲೌಕಿಕ ಸುಖವನ್ನು ಅನುಭವಿಸಬೇಕು ಅಂತ ಹೇಳ್ತಕ್ಕಂಥ ಇಚ್ಛೆಯೇ ಆಗುವುದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಆದರೆ ಯೋಗ ಕಾಲದಲ್ಲಿ ಯೋಗವನ್ನು ಅಭ್ಯಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಬ್ರಹ್ಮಚರ್ಯದಲ್ಲಿ ನೆಲೆನಿಲ್ತಕ್ಕಂಥದ್ದು ಅತ್ಯಂತ ಅವಶ್ಯಕ ಅಂತ ಹೇಳ್ತಕ್ಕಂಥ ಮಾತನ್ನು ಅರಿತುಕೊಳ್ಬೇಕಾದ್ರೆ ಈ ರಾಕ್ಷಸರು ದಾನವರು ದಾನವರು ರಾಕ್ಷಸರು ಅಂತಿದ್ದಾರಲ್ಲ ಅವರೆಲ್ಲ ಸಾಧನೆಗಿಳಿದಂಥ ಸಂದರ್ಭ ನಿಮಗೆಲ್ಲ ಪುರಾಣದಲ್ಲಿ ತಿಳಿದಿದೆ. ರಾವಣ ಧ್ಯಾನ ಮಾಡಿದಾಗ ಹಿರಣ್ಯಕಶಿಪು ಧ್ಯಾನ ಮಾಡಿದಂಥ ಸಂದರ್ಭದಲ್ಲಿ ಸಾಧನೆಗೆ ತೊಡಗಿದ ಸಂದರ್ಭದಲ್ಲಿ ಅಖಂಡ ಬ್ರಹ್ಮಚರ್ಯದಲ್ಲಿ ಇದ್ದರವರೆಲ್ಲ ರಾಕ್ಷಸರು ಅಂತ ಹೇಳಿದ್ರೆ ತಾಮಸಿಕವಾದಂಥ ಇಚ್ಛಾಶಕ್ತಿ ಅವರಲ್ಲಿ ಇರ್ತಾ ಇತ್ತು. ದುಷ್ಟ ಕಾರ್ಯಕ್ಕಾಗಿ ಆದರೂ ಕೂಡ ಅವರು ಬ್ರಹ್ಮಚರ್ಯವನ್ನು ಅಚ್ಚುಕಟ್ಟಾಗಿ ಪರಿಪಾಲನೆ ಮಾಡಿದಂಥವ್ರು ಅಂತ ತೀವ್ರವಾದಂಥ ಅನಿಷ್ಠೆ ಅವರಲ್ಲೂ ಕೂಡ ಇರ್ತಾ ಇತ್ತು. ತಾಮಸಿಕವಾದಂಥ ಅನಿಷ್ಠೆ ಅದು ಕೂಡ ಸಾಮಾನ್ಯವಾದಂಥ ಅನಿಷ್ಠೆ ಅಲ್ಲ ಅಂತ ಶ್ರೀರಾಮಕೃಷ್ಣ ಕೂಡ ಹೇಳಿದ್ದಾರೆ. ಎಷ್ಟೋ ಸರ್ತಿ ದೇವರನ್ನು ಸಾಕ್ಷಾತ್ಕರಿಸಿಕೊಳ್ಳೋದಕ್ಕೆ ನಾವು ಆ ತಾಮಸಿಕ ಭಕ್ತಿಯನ್ನು ಕೂಡ ಅಳವಡಿಸಿಕೊಳ್ಳಬಹುದು ಅಂತನೋ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂತೂ ಅಂಥ ರಾಕ್ಷಸ ವರ್ಗವೇ ದಾನವ ವರ್ಗವೇ ಸಾಧನೆಗೆ ತೊಡಗಿದಾಗ ಬ್ರಹ್ಮಚರ್ಯ ದೀಕ್ಷೆಯನ್ನು ಅವರು ಹಾಕಿಕೊಂಡು ಪರಿಪಾಲಿಸಿದ್ದಾರೆ. ಆ ಬ್ರಹ್ಮಚರ್ಯ ದೀಕ್ಷೆಯ ಪರಿಣಾಮವಾಗಿ ಬೇಕಾದಂಥ ವರಗಳನ್ನು ಪಡೆದುಕೊಂಡು ಅದೆಲ್ಲ ಸಿದ್ಧಿಗೆ ಸೇರಿದಂಥ ಮಾತು. ಸಿದ್ಧಿ ಅದು ತತ್ವ ಸಾಕ್ಷಾತ್ಕಾರವಲ್ಲ, ಅದು ಕೇವಲ ಸಿದ್ಧಿ. ಆ ಸಿದ್ಧಿ ಎಂದೆಂದಿಗೂ ಕೂಡ ನಮ್ಮನ್ನು ಅಪಾಯಕ್ಕೆ ಸಿಕ್ಕಿಸುವಂಥದ್ದು ಅಂತ ಹೇಳೋದನ್ನು ಅವರ ಜೀವನದ ಮೂಲಕವೇ ನಾವು ತಿಳಿದುಕೊಳ್ತೇವೆ, ಅದು ಬೇರೆ ವಿಚಾರ. ಆದರೆ ಇಲ್ಲಿ ನಾವು ಸಂಕಲ್ಪ ಯಾವಾಗ ಮಾಡಿರ್ತೇವೆ, ಸಾಕ್ಷಾತ್ಕಾರವೇ ಆಗಬೇಕು, ಆತ್ಮ ಸಾಕ್ಷಾತ್ಕಾರವೇ ಆಗಬೇಕು. ಅದರ ನಡುವೆ ಬಂದು ಸಿಗ್ತಕ್ಕಂಥ ಯಾವ ಒಂದು ಪ್ರಲೋಭನೆಯೂ ಕೂಡ ನಮ್ಮ ಮನಸ್ಸನ್ನು ಆಕರ್ಷಿಸಬಾರದು ಅಂತ ಹೇಳ್ತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ತನ್ನ ಮೂಲಕ ಬ್ರಹ್ಮಚರ್ಯ ದೀಕ್ಷೆಯಲ್ಲಿ ಅವನು ನಿರತನಾಗಿರಬೇಕು. ಮನಸ್ಸಂಯಮ್ಯ, ಮನಸ್ಸನ್ನು ಸಂಯಮಿಸಿಕೊಂಡು. ಮಚ್ಚಿತ್ತೋ ಭೂತ್ವ, ಇನ್ನೊಂದು ಬಹಳ ಮುಖ್ಯವಾದಂಥ ಅಂಶ, ಮಚ್ಚಿತ್ತೋ ಭೂತ್ವ. ಇಡೀ ರಾಜಯೋಗ ಅಂತ ಹೇಳ್ತಕ್ಕಂಥ ಅದು ಆತ್ಮಧ್ಯಾನಕ್ಕೆ ಸಂಬಂಧಪಟ್ಟಂಥದ್ದು. ಇಲ್ಲಿ ಹೇಳ್ತಾ ಇದ್ದಾನೆ ಮಚ್ಚಿತ್ತೋ ಭೂತ್ವ ಅಂತಂದರೆ ನನ್ನಲ್ಲಿ ಮನಸ್ಸುಳ್ಳವನಾಗಿ ಅಂತನೋ ಮಾತನ್ನು ಹೇಳ್ತಾ ಇದ್ದಾನೆ. ಇದ್ದಕ್ಕಿದ್ದಂತೆ ಭಕ್ತಿಯ ಮಾತನ್ನು ಅಲ್ಲಿ ತಂದು ಬಿಡ್ತಾನೆ. ನನ್ನಲ್ಲಿ ಮನಸ್ಸುಳ್ಳವನಾಗಿರು ಅಂತ ಹೇಳಿದ್ರೆ ಭಕ್ತಿ ಅಲ್ಲದೆ ಮತ್ತಿನ್ನೇನು? ಇಲ್ಲಿ ಆಚಾರ್ಯರೆಲ್ಲ ಅರ್ಥ ಕೊಡೋದಕ್ಕೆ ಪ್ರಯತ್ನಿಸ್ತಾರೆ. ಮತ್ ಅಂತಂದರೆ ಇಲ್ಲೇ ಇದ್ದೇನೆ ನಾನು, ಆ ನನ್ನಲ್ಲಿ ಗಮನವಿಟ್ಟು ಅಂತ ಅರ್ಥ. ಹಾಗೆ ಅರ್ಥ ಮಾಡಿಕೊಳ್ಬೇಕು ಅಂತ. ಯಾಕೆಂತಂದ್ರೆ ಇಡೀ ಆತ್ಮದ ಕುರಿತಾಗಿ, ಇಡೀ ಅಧ್ಯಾಯವೇ ಆತ್ಮದ ಕುರಿತಾಗಿ ಮಾತನಾಡ್ತಾ ಇದ್ದಕ್ಕಿದ್ದಂತೆ. ಆದರೆ ಅದನ್ನೂ ಹೇಳ್ತಾನೆ, ಇದನ್ನೂ ಹೇಳ್ತಾನೆ. ಅದನ್ನು ಒಟ್ಟಿಗೆ ನಾವು ಹೀಗೂ ಅರ್ಥ ಮಾಡ್ಕೊಳ್ಬೋದು. ಏನು ಅಂತ ಹೇಳಿದ್ರೆ ಅವನು ಪರಮಾತ್ಮ, ನಾವು ಜೀವಾತ್ಮ. ಅಲ್ಲಿಂದ ಪರಮ ತೆಗೀರಿ, ಇಲ್ಲಿಂದ ಜೀವ ತೆಗೀರಿ, ಏನು ಉಳಿಯಿತು? ಆತ್ಮವೇ ಉಳಿಯಿತು. ಆದ್ದರಿಂದ ಮಚ್ಚಿತ್ತೋಭವ ಅಂತ ಹೇಳಿದ್ರೆ ಅದೇ ಆತ್ಮದಲ್ಲಿಯೇ ಮನಸ್ಸುಳ್ಳವನಾಗಿ ಮತ್ಪರಹ ಇತಿ ಮತ್ವ ಯುಕ್ತ ಆಸೀತ. ಮತ್ಪರಹ ಇತಿ ಮತ್ವ, ಇದು ಬಹಳ ಮುಖ್ಯವಾದಂಥ ಅಂಶ ಅಂತ ಹೇಳ್ತಕ್ಕಂಥದ್ದನ್ನು ನೀವು ಅರ್ಥ ಮಾಡಿಕೊಂಡು ಗೊತ್ತಾಗುತ್ತೆ. ಸ್ವಲ್ಪ ಅರ್ಥ ವಿವರಿಸೋದಕ್ಕೆ ಪ್ರಯತ್ನ ಪಡ್ತೇನೆ. ಮತ್ ಅಂದರೆ ನನ್ನನ್ನು, ಪರಹ ಅಂದರೆ ಅತ್ಯಂತ ಶ್ರೇಷ್ಠ, ಇತಿ ಎಂದು, ಮತ್ವ ತಿಳಿದು, ನನ್ನನ್ನೇ ಅತ್ಯಂತ ಶ್ರೇಷ್ಠ ಅಂತ ತಿಳಿದು ಯೋಗದಲ್ಲಿ ನೆಲೆ ನಿಲ್ಲು, ಧ್ಯಾನ ಮಾಡು. ಯೋಗಿಗಳಿಗೆ ಪರಮಾತ್ಮನೇ ಅಥವಾ ಅವರವರ ಆತ್ಮವೇ ಅತ್ಯಂತ ಶ್ರೇಷ್ಠ, ಅದಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಭೋಗಿಗಳಿಗೆ ಈ ಪ್ರಪಂಚಕ್ಕಿಂತ ಶ್ರೇಷ್ಠವಾದದ್ದು ಇನ್ಯಾವುದೂ ಇಲ್ಲ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಒಂದು ತಮಾಷೆ ಮಾಡ್ತಾರೆ, ಬಹಳ ಸ್ವಾರಸ್ಯಕರವಾದ ತಮಾಷೆ. ನೀವು ಪ್ರಾಪಂಚಿಕರು ಇದ್ದಿರಲ್ಲ, ನಿಜಕ್ಕೂ ನೀವು ಬಹಳ ದೊಡ್ಡವರು, ಯಾಕೆಂದರೆ ನಿಮ್ಮ ತ್ಯಾಗ ಬಹಳ ದೊಡ್ಡದು. ನಾವು ಆ ದೇವರಿಗೋಸ್ಕರ ಇಂಥ ಜಗತ್ತನ್ನು ತ್ಯಾಗ ಮಾಡಿಬಿಟ್ಟು ಈ ಜಗತ್ತನ್ನು, ಆದರೆ ನೀವು ಈ ಜಗತ್ತಿಗೋಸ್ಕರ ದೇವರನ್ನೇ ತ್ಯಾಗ ಮಾಡಿಬಿಟ್ಟಿದ್ದೀರಿ. ಆದ್ದರಿಂದ ಅಂಥ ಅನಂತ ಮಹಿಮಾವಂತನನ್ನು ತ್ಯಾಗ ಮಾಡಿದಂಥ ನೀವು ಶ್ರೇಷ್ಠರಲ್ಲಿ ಇನ್ಯಾರು ಅಂತ ಸುಮ್ಮನೆ ಸ್ವಾರಸ್ಯವಾಗಿ ಹೇಳ್ತಾರೆ ತಮಾಷೆ ಮಾಡ್ಕೊ. ಇಲ್ಲಿ ಪರಮಾತ್ಮನನ್ನು, ಆ ಆತ್ಮನನ್ನು, ನಮ್ಮೊಳಗಡೆಯೇ ಇರ್ತಕ್ಕಂಥವನನ್ನು, ನಾನಿಲ್ಲೇ ಇದ್ದೇನೆ ಅಂತ ಹೇಳ್ತಕ್ಕಂಥ ಅವನನ್ನು ಶ್ರೇಷ್ಠ ಅಂತ ತಿಳಿದುಕೊಳ್ಬೇಕೆಂತಂದರೆ ಅವನೇ ಸರ್ವಶಕ್ತಿವಂತ, ಅವನೇ ಸರ್ವಜ್ಞ, ಅವನೇ ಸರ್ವವ್ಯಾಪಿ, ಅವನೇ ಪರಮಕರುಣಾಮಯ, ಸಕಲ ದಿವ್ಯ ಗುಣಗಳಿಂದ ಕೂಡಿರ್ತಕ್ಕಂಥವನು ಶ್ರೇಷ್ಠ ಅಲ್ಲದೆ ಮತ್ತಿನೇನು. ಈ ದೃಷ್ಟಿಯಿಂದ ಅವನನ್ನು ಶ್ರೇಷ್ಠ ಅಂತ ತಿಳಿದು ಯುಕ್ತ ಆಸೀತ ಧ್ಯಾನ ಮಾಡು. ಕುಳಿತುಕೋ, ಆಸೀತ ಅಂದ್ರೆ ಕುಳಿತುಕೋ ಅಂತ ಅರ್ಥ. ಯೋಗಿಯಾಗಿ ಕುಳಿತುಕೋ, ಧ್ಯಾನ ಮಾಡುತ್ತಾ ಕುಳಿತುಕೋ ಅಂತ ಶ್ರೀಕೃಷ್ಣ ಹೇಳಿದಾನೆ. ಅದೇ ಪ್ರಕಾರ ನಾವು ಕೂಡ ಈಗ ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ.
ಯುಂಜನ್ನೇವಂ ಸದಾತ್ಮಾನಂ ಯೋಗೀ ನಿಯತಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಂ ಅಧಿಗಚ್ಚತಿ.
ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಂ ಅಧಿಗಚ್ಚತಿ. ಈ ಶ್ಲೋಕಗಳನ್ನೆಲ್ಲ ನಾನು ಹೇಳುವಾಗ ಹಾರ್ಮೋನಿಯಂ ಇಟ್ಕೊಂಡು ರಾಗವಾಗಿ ಸಾಮಾನ್ಯವಾದ ರಾಗ ಹಾಡ್ತಾ ಇದ್ದೇನೆ. ಶ್ಲೋಕವನ್ನು ಹಾಡೋದೇ ಅದಕ್ಕೆ ಅಂತ ಕೇಳಿದ್ರೆ ಉತ್ತರ ತಿಳ್ಕೊಳ್ಳಿ, ಇದು ಭಗವದ್ ಗೀತೆ, ಇದು ಭಗವದ್ ವಚನ ಅಲ್ಲ, ಇದು ಗೀತೆ. ಗೀತಾ ಸುಗೀತಾ ಕರ್ತವ್ಯ, ಚೆನ್ನಾಗಿ ಹಾಡಬೇಕು ಅದನ್ನು, ಅಂದರೆ ಪಾರಾಯಣ ಮಾಡಬೇಕು. ಇರಲಿ, ಈ ಶ್ಲೋಕದ ಅರ್ಥ ಏನು? ಮನಸ್ಸನ್ನು ಸಂಪೂರ್ಣ ಸ್ವಾಧೀನದಲ್ಲಿ ಇಟ್ಟುಕೊಂಡು ಹೀಗೆ ಯಾವಾಗಲೂ ಯೋಗಮಗ್ನನಾಗಿ ಇರುವ ಯೋಗಿಯು ಅತ್ಯಂತ ಶ್ರೇಷ್ಠನೂ, ಅತ್ಯಂತ ಶ್ರೇಷ್ಠವೂ, ದುಃಖ ದೂರವೂ ಮತ್ತು ನನ್ನಲ್ಲಿ ಇರುವಂಥದು ಆದ ಪರಮಶಾಂತಿಯನ್ನು ಪಡೆಯುವನು. ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ್ರೆ, ಪರಮಾತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಏನಾಗ್ತದೆ ಅಂತ. ಲೌಕಿಕವಾದ ಯಾವುದೇ ಅನುಕೂಲಗಳು ಅದರಿಂದ ದೊರೆಯದೆ ಹೋಗಬಹುದು ಮಾತ್ರ ಅಲ್ಲ, ಲೌಕಿಕವಾದ ಅನುಭವಗಳನ್ನು ಅಥವಾ ಲೌಕಿಕವಾದಂಥ ಅವಶ್ಯಕತೆಗಳನ್ನು ಬಿಟ್ಟ ಮೇಲೆಯೇ ಈ ಅಲೌಕಿಕವಾದವುಗಳು ಸಿಗುವಂಥದ್ದು. ಆದರೂ ಕೂಡ ಈ ಆತ್ಮ ಸಾಕ್ಷಾತ್ಕಾರ ಅಥವಾ ಪರಮಾತ್ಮ ಸಾಕ್ಷಾತ್ಕಾರ ಇದನ್ನು ಮಾಡಿಕೊಂಡಾಗ ಮನುಷ್ಯನಿಗೆ ಏನು ಸಿಗ್ತದೆ? ಶ್ರೀಮಾತೆ ಶಾರದಾದೇವಿಯವರು ಹೇಳಿದಂಥ ಮಾತಿನಲ್ಲಿ ನೆನಪು ಮಾಡಿಕೊಳ್ಬೇಕು, ದೇವರು ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಏನು ದೊರೆಯುತ್ತೆ ಅಂತ ತಿಳ್ಕೊಂಡ್ರಿ. ಎರಡು ಕೊಂಬು ಬೆಳೆಯುತ್ತೆ ಅವನಿಗೆ, ಅವನಿಗೆ ನಿತ್ಯ ಅನಿತ್ಯ ವಸ್ತು ವಿವೇಕ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಹೇಳ್ತಕ್ಕಂಥ ಪರಿಜ್ಞಾನ ಉಂಟಾಗುತ್ತೆ. ಅತ್ಯಂತ ಅದ್ಭುತವಾದಂಥ ಕೊಡುಗೆ ಅದು, ಆಧ್ಯಾತ್ಮಿಕ ಜೀವನದ ಕೊಡುಗೆ. ಇಲ್ಲಿ ಶ್ರೀಕೃಷ್ಣ ಏನು ಹೇಳ್ತಾ ಇದ್ದಾನೆ? ಪರಮಶಾಂತಿಯನ್ನು ಪಡೆಯುವನು. ಈ ಪರಮಶಾಂತಿಯನ್ನು ಪಡೆಯುವನು ಅಂತ ಹೇಳ್ತಕ್ಕಂಥ ಮಾತನ್ನ ನಾವು ಮೊದಲು ನೆನಪಿಗೆ ತಂದುಕೊಳ್ಬೇಕು ಅಥವಾ ಗಮನಕ್ಕೆ ತೆಗೆದುಕೊಳ್ಬೇಕು. ಯಾತಕ್ಕೆ ಅಂತ ಹೇಳಿದರೆ, ಪ್ರಯೋಜನಂ ಅನುದ್ದೇಶ್ಯ ನ ಮಂದೋಪಿ ಪ್ರವರ್ತತೆ. ಪ್ರಯೋಜನ ಇತ್ತು ಅಂತ ಹೇಳಿದರೆ ಅದಕ್ಕಾಗಿ ಪ್ರಯತ್ನ ನಡೆಯುತ್ತದೆ. ಈ ಮನಃಶಾಂತಿ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಅದ್ಭುತ ಅಂತ ಗೊತ್ತಾಗಬೇಕಾದ್ರೆ, ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಮನಸ್ಸನ್ನೇ ನೀವು ಸಂಶೋಧಿಸಿ ಒಳಹೊಕ್ಕು ನೋಡಿದಾಗ ಗೊತ್ತಾಗ್ತದೆ. ಎಲ್ಲ ಇದೆ, ಅದು ಮಾತ್ರ ಇಲ್ಲ. ಅದಕ್ಕೋಸ್ಕರವೇ ನಾನೊಂದು ಹಾಡನ್ನು ಬರೆದಿದ್ದೇನೆ. ಪ್ರಿಯ ಮನುಜ ನಿನಗೆ ಗುಟ್ಟೊಂದ ಪೇಳ್ವೆ, ಕಿವಿಗೊಟ್ಟು ಕೇಳು ಅದನು. ಜನ ಸತ್ಯ ತಿಳಿದರೂ ತಪ್ಪಿ ನಡೆವರಲ ಚೋದ್ಯವಲ್ಲವೇನು? ಏನದು ಚೋದ್ಯ, ಏನದು ಸತ್ಯ? ತನುವು ಸ್ಥಿರವಲ್ಲ, ಮನವು ಸ್ಥಿರವಿಲ್ಲ, ಧನವು ಅತಿ ಚಂಚಲ. ಇಂಥ ಸ್ಥಿತಿಯಲ್ಲೂ ಎಂಥ ಚತುರನು ಬೇಸ್ತು ಬೀಳುವನಲ್ಲ. ಹೇಗೆ ಬೇಸ್ತು ಬೀಳ್ತಾನೆ, ಹೇಗೆ ಬೇಸ್ತು ಬೀಳ್ತಾನೆ? ಜನರ ಜೀವನವ ತೆರೆದ ಹೃದಯದಿ ನೋಡಿ ಪರೀಕ್ಷಿಸೋಣ. ಎಷ್ಟು ದುಡಿದರು ಏನ ಪಡೆದರು ಶಾಂತಿ ಸೊನ್ನೆ ಕಾಣ. ಅದರಿಂದ ಏನು ಮಾಡಬೇಕು? ಜಗದ ರೀತಿಯಲ್ಲಿ ನಡೆದ ಮನುಜನಿಗೆ ಸುಖವೂ ದಕ್ಕಲಿಲ್ಲ. ಜಗನ್ನಾಥನನು ನಂಬಿ ನೆನೆದವಗೆ ಇನ್ನು ದುಃಖವಿಲ್ಲ. ಇಲ್ಲಿ ಹೇಳ್ತಾ ಇದ್ದಾನೆ, ಅತ್ಯಂತ ಶ್ರೇಷ್ಠವು, ದುಃಖ ದೂರವು ಮತ್ತು ನನ್ನಲ್ಲಿಯೇ ಇರುವಂಥದು ಆದ ಪರಮಶಾಂತಿಯನ್ನು ಪಡೆಯುವನು. ದುಃಖ ದೂರವು ಈ ಪರಮಶಾಂತಿ. ಶಾಂತಿ ಒಂದಿತ್ತು ಅಂತ ಹೇಳಿದರೆ ಸುಖ ಇರುತ್ತೆ, ಸಂತೋಷ ಇರುತ್ತೆ. ಸಂತೋಷ ಇದು ದೊಡ್ಡ ಸಂಪತ್ತು. ಶಾಂತಿ ಇಲ್ಲದಿದ್ರೆ ಆ ಸುಖ ಇರೋದಿಲ್ಲ. ಸುಖ ಇಲ್ಲದ ಮೇಲೆ ಮತ್ಯಾವ ಸಂಪತ್ತು? ಶಾಂತಿ ಇಲ್ಲದಿದ್ದ ಮೇಲೆ ಸಂತೋಷ ಇರೋದಿಲ್ಲ, ಮತ್ಯಾವ ಸಂಪತ್ತು? ಒಬ್ಬನೊಬ್ಬ ರಾಜನಿಗೆ ಎಲ್ಲ ಇತ್ತಂತೆ. ರಾಜನಿಗೆ ಏನಿರೋದಿಲ್ಲ, ಇತ್ತಂತೆ, ಆದರೆ ಸಂತೋಷ ಇಲ್ಲ, ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಸಂತೋಷ ಇಲ್ಲ. ಇದನ್ನು ಪಡ್ಕೊಳ್ಳೋದಕ್ಕೆ ಏನು ಮಾಡೋದು ಅಂತ ಎಲ್ಲ ಮಂತ್ರಿಗಳನ್ನು ಕೇಳಿದ, ಪುರೋಹಿತರನ್ನು ಕೇಳಿದ, ಪಂಡಿತರನ್ನು ಕೇಳಿದ, ಎಲ್ಲರನ್ನು ಕೇಳಿದರೂ ಕೂಡ ಏನೇನೋ ಉತ್ತರವೇನೋ ಕೊಟ್ಟರು. ಶಾಂತಿ ಇಲ್ಲ ಇವನಿಗೆ, ಆ ಉತ್ತರದಿಂದಲೂ ಕೂಡ ಸಮಾಧಾನ ಇಲ್ಲ. ಕೊನೆಗೊಬ್ಬ ಮಂತ್ರಿ ಹೇಳಿದ್ದಂತೆ, ದಯವಿಟ್ಟು ಒಂದು ದೂತನ್ನು ಕಳಿಸಿ, ಡಂಗುರ ಸಾರಿಸಿ, ಯಾರು ಸಂತೋಷವಾಗಿದ್ದಾರೋ ಈ ನಿನ್ನ ರಾಜ್ಯದಲ್ಲಿ, ಯಾರು ಸಂತೋಷವಾಗಿದ್ದಾರೋ ಅವರ ಶರ್ಟನ್ನು ತಂದು ನೀನು ಹಾಕಿಕೊಂಡ್ರೆ ಖಂಡಿತವಾಗಿ ನೀನು ಸಂತೋಷವಾಗಿರ್ತೀಯ. ದೂತನ ನಟ್ಟಿದ, ಹಲವಾರು ಜನ ದೂತರು ಬರಿಗೈಲಿ ಸುಮ್ಮನೆ ವಾಪಸ್ ಬಂದರು. ಆದರೆ ಒಬ್ಬ ದೂತ ಮಾತ್ರ ಓಡಿ ಬಂದ, ಪ್ರಭು ನಾನು ನೋಡಿದೆ ಒಬ್ಬ ಮನುಷ್ಯ ತುಂಬ ಸಂತೋಷವಾಗಿದ್ದಾನೆ, ಅವನು ರಸ್ತೆಯಲ್ಲಿ ಎಲ್ಲಂದ್ರಲ್ಲೂ ಓಡಾಡ್ತಾ ಇರ್ತಾನೆ, ಆನಂದದಿಂದ ಇರ್ತಾನೆ, ಹಾಡ್ತಾ ಇರ್ತಾನೆ, ಎಲ್ಲಂದ್ರಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಏನೋ ನೀನು ಹೇಳ್ತಿರೋದು ಅಂತ ಅವನೊಬ್ಬ ಇದ್ದಾನೆ ಅಂತ ಹೇಳಿದ ಮೇಲೆ ಕರ್ಕೊಂಡು ಬರೋದು ಬೇಡವೇನೋ, ಅಥವಾ ಅವನ ಶರ್ಟನ್ನು ತಗೊಂಡು ಬರೋದು ಬೇಡವೇನೋ ನೀನು ಅಂತ ರಾಜ ಹೇಳಿದ್ರೆ, ಆ ದೂತ ಹೇಳಿದಂತೆ, ಪ್ರಭು ಅವನಿಗೆ ಶರ್ಟೇ ಇಲ್ಲ. ಶರ್ಟು ಅಂತ ಹೇಳಿದ್ರೆ ನಿಮ್ಮ ಭೋಗ ಭಾಗ್ಯ ಅಂತ ಏನೇನಿದೆಯೋ ಅದು. ರಾಜತ್ವವೇ ಇರಬಹುದು, ಸಕಲ ಸಂಪತ್ತುಗಳು ಇರಬಹುದು, ಅದೇ ಶರ್ಟು ಅಂತ ಹೇಳಿದ್ರೆ. ಅಂದ್ರೆ ಶರ್ಟ್ ತೆಗೆದುಹಾಕಿದ್ರೆ ಸಂತೋಷ ಬರುತ್ತೆ ಅಂತ ಹೀಗೆ ಅರ್ಥ ಅಲ್ಲ. ಈ ಸಂತೋಷಕ್ಕೆ ಇವ್ಯಾವೂ ಬೇಕಿಲ್ಲ ಅಂತ ತಾತ್ಪರ್ಯ. ಶರ್ಟ್ ಹಾಕ್ಕೊಳ್ಳಿ, ಆದರೆ ಅದ್ರ ಕಡೆಗೇ ನಾವು ಗಮನವಿಡ್ತಕ್ಕಂಥದ್ದಲ್ಲ. ಎಲ್ಲ ವಸ್ತುಗಳನ್ನು ಕೂಡ ಇಟ್ಕೊಳ್ಳಿ. ಈ ಶಾರೀರಿಕ ಜೀವನ ಅಂತ ಹೇಳ್ತಕ್ಕಂಥದ್ದು, ಶರೀರ ಯಾತ್ರಾ ಪಿಚತೇನ ಪ್ರಸಿದ್ಧೇದ ಅಕರ್ಮಣ, ಶರೀರ ಯಾತ್ರೆ ಅಂತ ಹೇಳ್ತಕ್ಕಂಥದ್ದನ್ನು ಶ್ರೀಕೃಷ್ಣ ಕೂಡ ಒಪ್ಪಿಕೊಂಡಿದ್ದಾನೆ. ಶರೀರ ಯಾತ್ರೆ ಅಂತ ಹೇಳಿದ್ರೆ ಹುಟ್ಟುವಿನಿಂದ ಸಾವುವವರೆಗೆ ಬದುಕಿರುವಂಥದ್ದು, ಅದಕ್ಕಾಗಿ ಮಾಡೋಣ. ಆದರೆ ಅದನ್ನೇ ಪ್ರಧಾನವಾಗಿ ತೆಗೆದುಕೊಳ್ಳೋದಲ್ಲ. ಅದೇನಾದರೂ ಹೋಯಿತು ಅಂತ ಹೇಳಿದ್ರೆ ಪ್ರಾಣವೇ ಹೋಯಿತು ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ದುಃಖ ಪಡ್ತಕ್ಕಂಥದ್ದಲ್ಲ. ಇದೆಲ್ಲ ವಿವೇಚನೆಯಿಂದ ತಿಳ್ಕೊಳ್ತಕ್ಕಂಥದ್ದಾಯಿತು ಅಂತ ಹೇಳಿದ್ರೆ, ಯೋಗದಿಂದ ಅವನಿಗೆ ಪ್ರಾಪ್ತವಾಗತಕ್ಕಂಥದ್ದು ಯಾವುದು? ಅತ್ಯಂತ ಸಹಜವಾಗಿ ಅವನಲ್ಲಿ ಶಾಂತಿ ಅಂತ ಹೇಳ್ತಕ್ಕಂಥದ್ದು ನೆಲೆಗೊಳ್ಳುತ್ತದೆ. ಇಲ್ಲಿ ಕೂಡ ಯುಂಜನ್ನೇವಂ ಸದಾತ್ಮಾನಂ ಅಂತ, ಸದಾ ಅಂತನೋ ಶಬ್ದವನ್ನು ಮತ್ತೆ ಉಚ್ಚರಿಸಿದ್ದಾನೆ ಶ್ರೀಕೃಷ್ಣ. ಸದಾ 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 ಅಂತ ಹೇಳಿದ್ರೆ ಪ್ರತಿದಿನ ನಿಯತ ಕಾಲದಲ್ಲಿ ಶ್ರೀರಾಮಕೃಷ್ಣರು ಈ ಸತತ ಅಥವಾ ಸದಾ ಅಂತನೋ ಮಾತನ್ನು ಅರ್ಥಪಡಿಸೋದಕ್ಕೋಸ್ಕರ, ಸದಾ ಭಗವದ್ ಧ್ಯಾನದಲ್ಲಿ ಇರಬೇಕು, ಸದಾ ಆತ್ಮಧ್ಯಾನದಲ್ಲಿ ಇರಬೇಕು ಅಂತ ಹೇಳ್ತಕ್ಕಂಥದ್ದನ್ನು ತಿಳಿಸೋದಕ್ಕೋಸ್ಕರ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಹಲ್ಲು ನೋವು, ಹಲ್ಲು ನೋವು, ಹಲ್ಲು ನೋವು ಅಂತ. ಹಲ್ಲು ನೋವು ಏನಾದರೂ ಶುರುವಾಯಿತು ಅಂತ ಹೇಳಿದರೆ ಬೆಳಗಿನಿಂದ ಸಂಜೆವರೆಗೆ ಮಾತ್ರ ಅಲ್ಲ, ರಾತ್ರಿ ಕೂಡ ಇರ್ತದೆ, ಮಧ್ಯೆ ಮಧ್ಯೆ ಎಬ್ಬಿಸಿಬಿಡ್ತದೆ. ಸಿನಿಮಾ ನೋಡುವಾಗಲೂ ಕೂಡ ಹಲ್ಲು ನೋವು ಹಾಗೇ ಇರ್ತದೆ. ಮೈಸೂರು ಪಾಕ್ ತಿನ್ನುವಾಗಲೂ ಕೂಡ ಆ ಕಡೆ ಸಿಹಿಯೂ ಇರ್ತದೆ, ಈ ಕಡೆ ನೋವು ಇರ್ತದೆ. ಆ ನೋವು ಹೇಗೆ ಸದಾ ನಮ್ಮ ಜೊತೆಯಲ್ಲಿ ಇರ್ತದೋ, ಮೈಸೂರು ಪಾಕ್ ತಿಂದಾಗ ಒಳಗಡೆ ಹೋಯಿತು ಅಂತ ಹೇಳಿದ್ರೆ ಹೇಗೆ ಮರೆತೋಗುತ್ತೋ, ಈ ನೋವು ಅಂತ ಹೇಳ್ತಕ್ಕಂಥದ್ದು ಸದಾ ಹೇಗೆ ಇರ್ತದೋ ಆ ರೀತಿಯಲ್ಲಿ ಸ್ಮರಣೆ ಮಾಡಬೇಕು ಅಂತ. ಓಹೋ, ಭಗವಂತನ ಸ್ಮರಣೆ ಮಾಡಬೇಕು ಅಂದ್ರೆ ಅಷ್ಟು ನೋವಾಗುತ್ತೋ ಅಂತ ಹೀಗೆ ಕೇಳಬಾರ್ದು. ಈ ಉದಾಹರಣೆ ಕೊಡುವಾಗ ಇದೊಂದು ಕಷ್ಟ. ಶ್ರೀರಾಮಕೃಷ್ಣನು ಕೇಳಿದ್ರು, ಏನು ಸ್ವಾಮಿ ನೀವು ಈ ಥರ ಉದಾಹರಣೆ ಕೊಟ್ರಲ್ಲ ಅದಕ್ಕೆ ಈ ಥರ ಅರ್ಥ ಬರುತ್ತಲ್ಲ ಅಂತ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಉದಾಹರಣೆಯನ್ನ ಯಾವುದೋ ಒಂದು ವಿಚಾರವನ್ನು ತಿಳಿಸೋದಕ್ಕಾಗಿ ಮಾತ್ರ ಕೊಡಲಾಗ್ತದೆ ಹೊರತು ಪೂರ್ತಿಯಾಗಿ ಅದನ್ನು ತೆಗೆದುಕೊಳ್ಬಾರ್ದು, ಅಕ್ಷರಶಃ ಅದನ್ನು ತೆಗೆದುಕೊಳ್ಬಾರ್ದು ಅಂತ ಹೇಳ್ತಾ ಒಂದು ಉದಾಹರಣೆ ಕೊಡ್ತಾರೆ. ನೋಡು, ಈ ಮನುಷ್ಯ ಹುಲಿ, ಹುಲಿ ಕಣೋ ಹುಲಿ ಅಂತ. ಅವನು ಹುಲಿ ಅಂತ ಹೇಳಿದ್ರೆ ಅವನಿಗೇನು ಗಡಿಗೆಯಂತಹ ಮುಖ, ಹಲ್ಲುಗಳು, ಕೆಂಪು ಬಾಯಿ, ಅಗಲದ ಬಾಯಿ, ಈ ಥರದೆಲ್ಲ ಇದೆ ಅಂತ ಅರ್ಥನಾ? ಹುಲಿ ಅವನು ಅಂತ ಹೇಳಿದ್ರೆ ಹುಲಿ ಎಂಥ ಮನುಷ್ಯ, ಅಂತಹ ಪರಾಕ್ರಮ, ಅಂತ ಧೈರ್ಯ ಮಾತ್ರ ಇರಲಿಕ್ಕಿಲ್ಲ, ಗೊತ್ತಿಲ್ಲ ಅಂತೂ, ಅಂತಹ ಒಂದು ಶಕ್ತಿ ಇದೆ ಅವನ ಹತ್ರ ಅಂತ ಆ ರೀತಿಯಲ್ಲಿ ತೆಗೆದುಕೊಳ್ಬೇಕೇ ಹೊರತು ಆ ಮುಖ ಇಲ್ವಲ್ಲ, ಹುಲಿಯ ಮುಖ ಎಲ್ಲಿ ಕಾಣದೇ ಇಲ್ವಲ್ಲ ಅಂತ ಆ ರೀತಿಯಲ್ಲಿ ಹೇಳಬಾರದು ಅಂತ. ಹಾಗೆ ಈ ಹಲ್ಲು ನೋವಿನ ಉದಾಹರಣೆ ಬಹಳ ಸೊಗಸಾದಂತಹ ಉದಾಹರಣೆ ಆತಕ್ಕೆ ಅಂತ ಹೇಳಿದ್ರೆ, ಏನೇ ಮಾಡ್ತಾ ಇರಲಿ ಹಲ್ಲು ನೋವು ಮಾತ್ರ ಹಾಗೆ ಇರ್ತದೆ. ಆಮೇಲೆ ಶ್ರೀರಾಮಕೃಷ್ಣರು ಪ್ರಿಯಕರನ ಮನಸ್ಸು ಹೇಗೆ ಸದಾ ತನ್ನ ಪ್ರೇಯಸಿಯಲ್ಲಿ ನೆಲೆಗೊಂಡಿರುತ್ತದೋ, ಆಫೀಸ್ನಲ್ಲಿ ಕೆಲಸ ಮಾಡ್ತಿರುವಾಗಲೂ ಕೂಡ ತನ್ನ ಪ್ರೇಯಸಿಯ ಕಡೆಗೆ ಮನಸ್ಸಿದ್ದು ಆಫೀಸ್ ಬಿಟ್ಟು ತಕ್ಷಣ ಹೇಗೆ ನೇರವಾಗಿ ಅವನು ಪ್ರೇಯಸಿಯ ಬಳಿಗೆ ಓಡ್ತಾ ಇರ್ತಾನೋ, ಅದೇ ರೀತಿಯಲ್ಲಿ ಎಲ್ಲ ಕೆಲಸ ಕಾರ್ಯಗಳ ನಡುವೆಯಲ್ಲೂ ಕೂಡ ಈ ಆತ್ಮಸ್ಮರಣೆ ಅಂತ ಹೇಳ್ತಕ್ಕಂಥದ್ದು ಇದ್ದು, ಯಾವಾಗ ಬಿಡುವು ಅಂತ ಹೇಳ್ತಕ್ಕಂಥದ್ದು ಉಂಟಾಗುತ್ತೋ ಆಗ ಸಂಪೂರ್ಣ ಅದರಲ್ಲಿ ಮಗ್ನರಾಗಿರಬೇಕು ಅಂತ ಹೇಳ್ತಕ್ಕಂಥ ಸೂಚನೆಯನ್ನು ಕೊಡ್ತಾರೆ ಶ್ರೀರಾಮಕೃಷ್ಣ. ಹೀಗೆ ಈ ಪರಮ ಶಾಂತಿಯನ್ನು ಪಡೆಯುವುದಕ್ಕೆ ಈ ಥರದ ಆತ್ಮಧ್ಯಾನದ ಕುರಿತ ಆತ್ಮಧ್ಯಾನವನ್ನು ಸದಾ ನಿರತವು ಮಾಡಿಕೊಂಡು ಬರ್ತಾ ಇರಬೇಕು, ಅದ್ರ ಕಡೆಗೆ ಸದಾ ಗಮನ ಇರಬೇಕು ಅಂತ ಅನ್ನೋದನ್ನು ಶ್ರೀಕೃಷ್ಣ ಹೇಳಿ ಮತ್ ಸಂಸ್ಥಾಂ ಶಾಂತಿಂ ಅಧಿಗಚ್ಚತಿ ಅಂತ ಹೇಳಿದ್ದಾನೆ. ಮತ್ ಸಂಸ್ಥಾಂ ಅಂದರೆ ನನ್ನಲ್ಲಿ ಇರುವಂತಹ ಆ ಶಾಂತಿಯನ್ನು ಈ ಯೋಗಿ ಪಡೆಯುತ್ತಾನೆ ಅಂತ. ಆತ್ಮದಲ್ಲಿ ಧ್ಯಾನ ಮಾಡು, ನನ್ನಲ್ಲಿ ಇರತಕ್ಕಂಥ ಶಾಂತಿ ನಿನಗೆ ದೊರಕುತ್ತದೆ ಅಂತನೋ ಮಾತಿಗೇನು ಅರ್ಥ ಇದೆ? ಆದರೆ ಸ್ವಾಮಿ ಯತೀಶ್ವರಾನಂದಜಿ ಅವರು ಮೆಡಿಟೇಷನ್ ಆ್ಯಂಡ್ ಸ್ಪಿರಿಚುವಲ್ ಲೈಫ್ ಅಂದಿರತಕ್ಕಂಥ ಆ ಪುಸ್ತಕದಲ್ಲಿ ಬರೀತಾರೆ, ಹೀಸ್ ಅವರ್ ಸೋಲ್ ಆಫ್ ಅವರ್ ಸೋಲ್ಸ್ ಅಂತ. ಅವನು ಪರಮಾತ್ಮ ನಮ್ಮ ಆತ್ಮದ ಆತ್ಮ. ನಮ್ಮ ಆತ್ಮದ ಆತ್ಮ ಅಂತ ತಿಳಿದಾಗ ಆತ್ಮದ ಮೇಲೆ ಧ್ಯಾನ ಮಾಡುವುದು ಅಂತ ಹೇಳಿದ್ರೆ, ಅಂತರಂಗದಲ್ಲಿರ್ತಕ್ಕಂಥ ಆತ್ಮದ ಮೇಲೆ ಧ್ಯಾನ ಮಾಡುವುದು ಅಂತ ಹೇಳಿದ್ರೆ ಅವನ ಮೇಲೆ ಧ್ಯಾನ ಮಾಡುವುದು ಅಂತಲೇ ಅರ್ಥ. ಮತ್ತು ಅವನ ಪ್ರಾಪ್ತಿಯಾದಾಗ ಅವನಲ್ಲಿರ್ತಕ್ಕಂಥ ಶಾಂತಿ ಅಂತ ಹೇಳ್ತಕ್ಕಂಥದ್ದು ನಮ್ಮಲ್ಲಿ ಓತಪ್ರೋತವಾಗ್ತದೆ, ನಾವು ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಶಾಂತರಾಗಿರ್ತೇವೆ. ಶ್ರೀಕೃಷ್ಣ ಈ ಒಂದು ಮಾತನ್ನು ಹೇಳಿ ಪುನಃ ಸಾಧನೆಯ ವಿಧಾನವನ್ನು ಮತ್ತೆ ತರ್ತಾನೆ ಈ ಅಧ್ಯಾಯದಲ್ಲಿ. ಮಧ್ಯ ಸಾಧನಾಕ್ರಮ, ಮಧ್ಯ ಮಧ್ಯ ಸಿದ್ಧಿಯ ಸ್ಥಿತಿ, ಮಧ್ಯ ಮಧ್ಯ ಸಾಧನಾಕ್ರಮ, ಮಧ್ಯ ಮಧ್ಯ ಸ್ಥಿತಿ ಸಾಧನ, ಆ ಸಿದ್ಧಿಯ ಸ್ಥಿತಿ, ಇವುಗಳಿಂದ ನಾವು ಕಾಣ್ತಾ ಇರ್ತೇವೆ. ಈಗ ನೋಡಿ, ಮತ್ತೆ ಸಾಧನೆಯ ಒಂದು ಬಗೆಯನ್ನು, ಆ ಸಾಧನೆಯ ಸಂದರ್ಭದಲ್ಲಿ ಏನೇನು ಕೈಗೊಳ್ಳಬೇಕು ಅಂತ ಅನ್ನೋದನ್ನು ಹೇಳ್ತಾ ಇದ್ದಾನೆ. ನೋಡಿ, ಸ್ವಾರಸ್ಯವಾಗಿದೆ ಇದು.
ನಾತ್ಯಶ್ನತಸ್ತು ಯೋಗೋಸ್ತಿ ನೈಕಾಂತಮನಶ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ.
ಅರ್ಜುನ, ಈ ಯೋಗವನ್ನು ಸಿದ್ಧಿಸಿಕೊಳ್ಳಲು ಅತಿಯಾಗಿ ಉಣ್ಣುವವನಿಂದಲೂ ಸಾಧ್ಯವಿಲ್ಲ, ಏನು ಉಣ್ಣದೆ ಇರುವವನಿಂದಲೂ ಸಾಧ್ಯವಿಲ್ಲ, ಅತಿಯಾಗಿ ನಿದ್ರೆ ಮಾಡುವವನಿಗೂ ಸಾಧ್ಯವಿಲ್ಲ, ನಿದ್ರೆ ಬಿಟ್ಟಿರುವವನಿಗೂ ಸಾಧ್ಯವಿಲ್ಲ. ಜಾಗರಣೆ 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 ಅಂತನೂ ಶಬ್ದ ಇದೆ, ಅದಕ್ಕೂ ಅರ್ಥ ಇದೆ. ತಮಸ್ಸಿನಿಂದ ಮನಸ್ಸನ್ನು ಬಡಿದೆಬ್ಬಿಸುವುದಕ್ಕೆ ಈ ಜಾಗರಣೆಯ ಅಭ್ಯಾಸ ಬೇಕು. ಆದರೆ ಯಾವಾಗಲೂ ನಿದ್ರೆ ಬಿಟ್ಕೊಂಡೇ ಇರುವಂತಹದ್ದಲ್ಲ, ಅಥವಾ ಬಲವಂತವಾಗಿ ನಿದ್ರೆಯನ್ನು ತ್ಯಜಿಸುವಂತಹದ್ದು ಅಲ್ಲ. ಸಾಧನಾನಂದ ಅಂತ ಹೇಳ್ತಕ್ಕಂಥದ್ದು ಪ್ರಾರಂಭವಾಗುತ್ತೆ. ಆ ಸಾಧನಾನಂದ ಅಂತ ಹೇಳ್ತಕ್ಕಂಥದ್ದು ಪ್ರಾರಂಭವಾದಾಗ ಮತ್ತೆ ನಿದ್ರೆ ಮಾಡೋದಕ್ಕೆ ಅವನಿಗೆ ಮನಸ್ಸೇ ಆಗೋದಿಲ್ಲ. ಸಹಜವಾಗಿಯೇ ಅವನು ಆತ್ಮಾನಂದದಲ್ಲಿ, ಆತ್ಮಧ್ಯಾನದಲ್ಲಿ ಇರ್ತಾನೆ. ಆತ್ಮಾನಂದ ಇನ್ನೂ ಪ್ರಾಪ್ತವಾಗಿದ್ದರೂ ಕೂಡ ಆ ಸಾಧನೆಯ ಆನಂದ ಅವನಿಗೆ ಪ್ರಾರಂಭವಾಗಿರುತ್ತದೆ. ಆ ಆನಂದದ ಹೊತ್ತಿನಲ್ಲಿ ಅವನಿಗೆ ನಿದ್ರೆ ಮಾಡ್ತಾ ಇರೋದಕ್ಕೆ ಮನಸ್ಸಿಯೇ ಆಗೋದಿಲ್ಲ. ಈ ಆನಂದದ ಸ್ಥಿತಿಯಿಂದ ನಾನು ದೂರವಾಗ್ತೇನಲ್ಲ ಅಂತ ಮತ್ತೆ ಎಚ್ಚೆತ್ತಿದ್ಕೊಂಡು ಮತ್ತೆ ಆ ಧ್ಯಾನ ಆನಂದಕ್ಕೆ ಹೋಗ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಅವನು ನಿದ್ರೆ ಬಿಟ್ಟು ಇದ್ರೂ ಕೂಡ ಅವನಿಗದರಿಂದ ಅಪಾಯ ಇಲ್ಲ. ಆದರೆ ಬಲವಂತವಾಗಿ ಈ ಕಡೆ ಒಳಗಡೆಯ ಆನಂದವೂ ಇಲ್ಲ, ಈ ಕಡೆ ನಿದ್ರೆಯ ಸುಖವೂ ಇಲ್ಲ, ಆಗ ಶರೀರ ಮನಸ್ಸು ಬಳಲುತ್ತದೆ. ಬುದ್ಧ ಈ ದಿಸೆಯಲ್ಲಿ ಒಂದು ಸಾಧನೆ ಮಾಡಿದ್ದ, ಪರೀಕ್ಷೆ ಮಾಡಿ ನೋಡಿದ್ದ. ಎಷ್ಟು ಸಾಧನೆ ಮಾಡಿದರೂ ಕೂಡ ಸಾಕ್ಷಾತ್ಕಾರವಾಗ್ತಾ ಇಲ್ವಲ್ಲ ಅಂತ ತಿಳಿದು, ಬಹುಶಃ ನಾನು ಊಟ